ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 91, ಮನುಷ್ಯನ ಪ್ರಶ್ನೆಗಳು ಮತ್ತು ದೇವರ ಉತ್ತರಗಳು, ಭಾಗ 2. ನಮ್ಮ ಕೇಳುಗರಾದ ನಿಮ್ಮಿಂದ ಪಡೆದುಕೊಂಡಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದನ್ನು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದನ್ನು ಈ ದಿನ ಮುಂದುವರಿಸುತ್ತಿದ್ದೇವೆ. ನಮಗೆ ಪತ್ರಗಳನ್ನು ಕಳಿಸಿದ ಪ್ರತಿಯೊಬ್ಬರಿಗೂ ನಾವು ವಂದಿಸುವರಾಗಿದ್ದೇವೆ. ನಾವು ಪ್ರಾರಂಭಿಸುವುದಕ್ಕಿಂತ ಮೊದಲು ಸ್ಪಷ್ಟಪಡಿಸಿಕೊಳ್ಳಬೇಕಾದ ಒಂದು ಅಗತ್ಯವಾದ ಸಂಗತಿ ಇದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಾವು ನಮ್ಮ ಸ್ವಂತ ತಿಳುವಳಿಕೆ ಅಥವಾ ಇತರರ ತಿಳುವಳಿಕೆಯ ಮೇಲೆ ಅವಲಂಬಿಸುವುದಕ್ಕೆ ಪ್ರಯತ್ನಿಸಿಲ್ಲ. ನಾವು ದೇವರ ವಾಕ್ಯದ ಮೇಲೆ ಮಾತ್ರ ಅವಲಂಬಿತರಾಗಿದ್ದೇವೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲ, ಆದರೆ ಆ ಉತ್ತರಗಳು ದೇವರಲ್ಲಿವೆ ಮತ್ತು ಅವುಗಳು ಪರಿಶುದ್ಧ ಗ್ರಂಥಗಳಲ್ಲಿ ನಮಗೆ ಕೊಡಲ್ಪಟ್ಟಿವೆ. ಸತ್ಯವೇದ ಹೀಗೆ ಹೇಳುತ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಬ್ರಿಯ 4:12. ಹಾಗಾದರೆ ಈಗ ನಿಮ್ಮ ಪ್ರಶ್ನೆಗಳಿಗೆ ತಿರುಗೋಣ. ಮೊದಲನೇ ಪ್ರಶ್ನೆ, ಈ ಪತ್ರದಲ್ಲಿ ಒಬ್ಬ ಕೇಳುಗರು ಹೀಗೆ ಬರೆದಿದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ನೀವು ಹೀಗೆ ಹೇಳಿದ್ದೀರಿ, ಏನೆಂದರೆ ಕೆಟ್ಟದ್ದು ದೇವರಿಂದ ಬರುವುದಿಲ್ಲ ಎಂದು. ಇದನ್ನು ನಾನು ಒಪ್ಪುವುದಿಲ್ಲ, ಯಾಕೆಂದರೆ ದೇವರು ಒಳ್ಳೆಯದನ್ನು ಮಾಡುವುದಕ್ಕಿಂತ ಮೊದಲು ಕೆಟ್ಟದ್ದನ್ನು ಆತನು ಸೃಷ್ಟಿ ಮಾಡಿದನು ಎಂದು ನಾನು ನಂಬಿದ್ದೇನೆ. ಸತ್ಯವೇದದಲ್ಲಿ ಕಂಡುಬರುವ ಒಂದು ಪ್ರಶ್ನೆಯೊಂದಿಗೆ ಈ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ನಮಗೆ ಅವಕಾಶ ಕೊಡಿರಿ. ಊಟೆಯ ಒಂದು ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಡುವುದುಂಟೆ? ಎಂದಿಗೂ ಇಲ್ಲ. ಹೇಗೆ ಒಂದು ಊಟೆ ಅಥವಾ ಒಂದು ಬಾವಿಯ ಸಿಹಿ ನೀರು ಮತ್ತು ಕಹಿ ನೀರನ್ನು ಕೊಡುವುದಿಲ್ಲವೋ ಹಾಗೆ ದೇವರು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡರ ಮೂಲವಾಗಿಲ್ಲ. ಪರಿಶುದ್ಧ ವಾಕ್ಯಗಳು ಹೀಗೆ ಹೇಳುತ್ತವೆ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯಿಲ್ಲ. 1 ಯೋಹಾನ 1:5. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೋ? ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನು ತನ್ನ ಶುಚಿತ್ವದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಯಲ್ಲಿ ಪ್ರಥಮ ಫಲದಂತಾದೆವು. ಯಾಕೋಬ 1:13-18. ದೇವರು ಪ್ರವಾದಿಯಾದ ಹಬಕ್ಕೂಕನು ಹೇಗೆ ಬರೆದಿದ್ದಾನೆ, ನನ್ನ ದೇವರಾದ ಯಹೋವನೇ, ನೀನು ಅನಾದಿಯಿಂದಿದ್ದೀಯಲ್ಲ, ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೇಡನ್ನು ಕಟಾಕ್ಷಿಸಲಾರವನೇ. ಹಬಕ್ಕೂಕ 1:12-13. ಆದ ಕಾರಣ ದೇವರು ಸಹಿಸಿಕೊಳ್ಳದಿದ್ದರೆ ಕೆಟ್ಟದ್ದು ಯಾವುದು? ಕೆಟ್ಟದ್ದನ್ನು ದೇವರು ಸೃಷ್ಟಿಸಿದನೆಂಬುದನ್ನು ನಾವು ನಂಬಬಾರದು. ದೇವರು ಲೂಸಿಫರನೆಂಬ ಹೆಸರುಳ್ಳ ದೂತನನ್ನು ಸೃಷ್ಟಿಸಿದನು, ಆದರೆ ಲೂಸಿಫರನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುವುದನ್ನು ಆರಿಸಿಕೊಂಡು ದುರಾತ್ಮನಾದನು. ದೇವರು ಆದಾಮನನ್ನು ಉಂಟು ಮಾಡಿದನು, ಆದರೆ ಆದಾಮನು ದೇವರಿಗೆ ಅವಿಧೇಯನಾಗುವುದನ್ನು ಆಯ್ಕೆ ಮಾಡಿಕೊಂಡು ಪಾಪ ಮಾಡಿದನು. ದುರಾತ್ಮ ಮತ್ತು ಮನುಷ್ಯನ ಹೃದಯದ ಅನೀತಿವಂತಿಕೆಯು ಕೆಟ್ಟದ್ದರ ಮೂಲವಾಗಿದೆ, ಮತ್ತು ದೇವರು ಹಾಗೂ ಆತನ ವಾಕ್ಯವು ಒಳ್ಳೆಯದರ ಮೂಲವಾಗಿದೆ ಎಂದು ದೇವರ ವಾಕ್ಯವು ನಮಗೆ ಕಲಿಸುತ್ತದೆ. ಮುಂದಿನ ಪ್ರಶ್ನೆ, ದೇವರು ಪರಿಶುದ್ಧನು ಮತ್ತು ಕನಿಕರದಿಂದ ತುಂಬಿದವನಾಗಿದ್ದರೆ ಜಗಳಗಳನ್ನು, ಯುದ್ಧಗಳನ್ನು, ಕೊಲೆಗಳನ್ನು ಮತ್ತು ಪ್ರಪಂಚದ ದುಷ್ಟತ್ವವನ್ನು ನೋಡುತ್ತಾ ಯಾಕೆ ಬೆಂಬಲವಾಗಿದ್ದಾನೆ? ಕಷ್ಟದಲ್ಲಿರುವ ಜನರಿಗೆ ಆತನು ಏನಾದರೂ ಸಹಾಯ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲವೋ? ನಿಜವಾಗಿಯೂ ದೇವರು ಕನಿಕರದ ಕರ್ತನಾಗಿದ್ದು ಕಷ್ಟದಲ್ಲಿರುವ ಜನರಿಗೆ ಏನು ಸಹಾಯ ಮಾಡಬೇಕೋ ಅದನ್ನು ಈಗಾಗಲೇ ಆತನು ಮಾಡಿದ್ದಾನೆ. ಆತನು ಸ್ವತಃ ಜನರನ್ನು ಸಂಧಾನ ಮಾಡುವುದಕ್ಕೆ ಮತ್ತು ಜನರು ಲೋಕದ ಪಾಪಗಳಿಗಾಗಿ ಸಾಯುವುದರಿಂದ ಪರಸ್ಪರ ಸಂಧಾನವಾಗುವುದಕ್ಕೆ ಏಸು ಕ್ರಿಸ್ತನೆಂಬ ಪರಿಶುದ್ಧ ವಿಮೋಚಕನನ್ನು ಕಳುಹಿಸಿದನು. ಹೀಗಿದ್ದರೂ ಜನರು ನಿಜವಾಗಿಯೂ ತಮ್ಮೊಳಗೆ ಸಂಧಾನವಾಗುವುದಕ್ಕಿಂತ ಮೊದಲು ದೇವರು ಕಳಿಸಿದ ಏಸುವನ್ನು ರಕ್ಷಕನೆಂದು ಮೊದಲು ನಂಬಬೇಕು ಮತ್ತು ಆತನಿಗೆ ಅಧೀನರಾಗಬೇಕು. ದೇವರೊಂದಿಗಿನ ನಮ್ಮ ಸಂಬಂಧವು ಯಾವಾಗ ಸರಿಯಾಗಿರುತ್ತದೋ ಆಗ ಜನರೊಂದಿಗಿನ ನಮ್ಮ ಸಂಬಂಧವೂ ಸರಿಯಾಗಿರುತ್ತದೆ. ಆಗ ಮಾತ್ರ ನಿಜವಾದ ಸಮಾಧಾನವೂ ಇರುತ್ತದೆ. ದೇವರಿಗೆ ನಮ್ಮ ಪ್ರತಿಕ್ರಿಯೆ ಮೇಲೆ ಪ್ರತಿಯೊಂದೂ ಅವಲಂಬಿತವಾಗಿರುತ್ತದೆ. ದೇವರು ಒದಗಿಸಿರುವ ಪರಿಹಾರವನ್ನು ನಾವು ತೆಗೆದುಕೊಳ್ಳಬೇಕು. ದೇವರು ಈ ಲೋಕದ ಕೆಟ್ಟತನಕ್ಕಾಗಿ ಇದಕ್ಕೆ ನ್ಯಾಯ ತೀರಿಸುತ್ತಾನೆ ಎಂಬುದನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರ ವಾಕ್ಯವು ಹೇಳುವುದೇನೆಂದರೆ, ಸತ್ಯ ಒಪ್ಪಿಕೊಳ್ಳುವುದನ್ನು ಮತ್ತು ಅದಕ್ಕೆ ಅವಿಧೇಯರಾಗಿರುವುದನ್ನು ತಿರಸ್ಕರಿಸುವ ಪ್ರತಿಯೊಬ್ಬರನ್ನು ತೀರ್ಪು ಮಾಡುವುದಕ್ಕೆ ಯುಗದ ಅಂತ್ಯದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಹಿಂದಿರುಗಿ ಬರುತ್ತಾನೆ ಎಂಬುದು. ದೇವರ ವೈರಿಗಳೆಲ್ಲರನ್ನೂ ಕರ್ತನಾದ ಯೇಸು ನಾಶಪಡಿಸಿದ ಮೇಲೆ ಆತನು ಇಡೀ ಸೃಷ್ಟಿಯನ್ನು ನವೀಕರಿಸುತ್ತಾನೆ. ಅನಂತರ ವಾಕ್ಯದಲ್ಲಿ ಬರೆದಿರುವುದು ನೆರವೇರುತ್ತದೆ, ಅದೇನೆಂದರೆ, ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಪ್ರಕಟಣೆ 22:3 ಹಾಗೂ 21:4. ಈ ದಿನದ 3ನೆಯ ಪ್ರಶ್ನೆ: ಏನು ನನಗೆ ತೊಂದರೆ ಕೊಡುತ್ತಿದೆ? ನಾನು ಪಾಪ ಮಾಡಿದರೆ ಆ ಪಾಪವು ನನಗೆ ಪರಿಣಾಮ ಬೀರುತ್ತದೆ, ಆದರೆ ಇದು ನನ್ನ ಮಕ್ಕಳಿಗೆ ಪರಿಣಾಮ ಬೀರುವುದಿಲ್ಲ, ಯಾಕೆಂದರೆ ಅವರು ಆ ಪಾಪವನ್ನು ಮಾಡಿರುವುದಿಲ್ಲ ಎಂದು ನಾನು ಯಾವಾಗಲೂ ನಂಬಿದವನಾಗಿದ್ದೇನೆ. ಆದರೆ ನಮ್ಮ ಪೂರ್ವಿಕನಾದ ಆದಾಮನು ಏದೇನ್ ತೋಟದಲ್ಲಿ ಮಾಡಿದ ಪಾಪವು ಅವನ ಸಂತಾನದವರಿಗೆಲ್ಲ ಹರಡಿತು ಮತ್ತು ಅದಕ್ಕಾಗಿ ದೇವರು ಅವರನ್ನು ಶಿಕ್ಷಿಸುತ್ತಾನೆ ಎಂದು ನೀವು ಹೇಳುತ್ತೀರಿ. ಇದು ಹೇಗೆ ಸಾಧ್ಯ? ಉಲ್ಲೂಫ್ ಹೀಗೆ ಹೇಳುತ್ತದೆ: ಒಂದು ಸಾಂಕ್ರಾಮಿಕವು ಯಾರಿಂದ ಉತ್ಪತ್ತಿಯಾಗಿರುತ್ತದೋ ಅವರನ್ನು ಮಲಿನಗೊಳಿಸುವುದಿಲ್ಲ, ಮತ್ತು ಜಿಗಿದಾಡುವ ಜಿಂಕೆಯು ಬಿಲದಲ್ಲಿ ವಾಸಿಸುವಂತದ್ದಕ್ಕೆ ಜನ್ಮ ಕೊಡುವುದಿಲ್ಲ. ಇದು ನಿಜವಲ್ಲವಾ? ನಿಮಗೆ ಒಂದು ಮಗುವಿದ್ದರೆ ಅದನ್ನು ನಿಮ್ಮ ಸ್ವಂತ ಮನೆಯಲ್ಲಿಯೇ ಬೆಳೆಸುತ್ತೀರಿ. ಅದು ತನ್ನ ಗುಣಲಕ್ಷಣಗಳನ್ನು, ಒಳ್ಳೆಯದು ಕೆಟ್ಟದ್ದನ್ನು ತನ್ನ ಪೋಷಕರಿಂದ ಪಡೆದುಕೊಳ್ಳುತ್ತದೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ನೀವು ಮಾತಾಡುವ ರೀತಿ, ನಿಮ್ಮ ಜೀವನದ ರೀತಿ, ನಿಮ್ಮ ಆಲೋಚನೆಯ ರೀತಿ ಮತ್ತು ಸಂತಿಗಳನ್ನು ಮಾಡುವ ನಿಮ್ಮ ರೀತಿಯನ್ನು ನಿಮ್ಮ ಮಗು ಪ್ರತಿಬಿಂಬಿಸುತ್ತದೆ. ನಾವೆಲ್ಲರೂ ಆದಾಮ ಮತ್ತು ಹವ್ವರ ಕುಟುಂಬಕ್ಕೆ ಸೇರಿದವರು. ದೇವರ ಆಜ್ಞೆಗೆ ಅವಿಧೇಯರಾದ ಸಂತಾನದವರಿಂದ ನಾವು ಬಂದವರಾಗಿದ್ದೇವೆ. ನಾವು ನಮ್ಮ ಪೂರ್ವಿಕರಂತೆ ಇಲ್ಲವೋ? ಆದರೆ ಆಜ್ಞೆಗಳಿಂದ ಒಂದು ಸಲವೂ ಸಹ ನಾವು ಎಂದಿಗೂ ಬೇರೆಯಾಗಿಲ್ಲ ಎಂದು ನಮ್ಮೊಳಗೆ ಯಾರು ಹೇಳುವುದಕ್ಕೆ ಸಾಧ್ಯ? ನಾವೆಲ್ಲರೂ ಅಪರಾಧಿಗಳು. ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿರುವಂತಹ ಸ್ವಭಾವದೊಂದಿಗೆ ನಾವು ಹುಟ್ಟಿದವರಾಗಿದ್ದೇವೆ. ಈ ಅವಿಧೇಯತೆಯ ಸ್ವಭಾವವನ್ನು ನಾವು ಯಾರಿಂದ ಸ್ವಾಸ್ಥ್ಯವಾಗಿ ಹೊಂದಿದ್ದೇವೆ? ಆದಾಮನಿಂದ. ಒಂದು ಭಯಂಕರವಾದ ರೋಗದ ಹಾಗೆ ಆದಾಮನ ಪಾಪವು ನಮ್ಮೆಲ್ಲರಲ್ಲಿ ಹರಡಿಕೊಂಡಿತು. ನಾವು ಇದನ್ನು ಇಷ್ಟಪಡಲಿ ಅಥವಾ ಇಷ್ಟಪಡದೇ ಇರಲಿ, ಅದು ಇರುವುದು ಇದೇ ರೀತಿಯಾಗಿ. ನಿಜವಾಗಿ ಅದನ್ನೇ ದೇವರ ವಾಕ್ಯ ಹೇಳುತ್ತದೆ. ಅದೇನೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಹರಡಿದವು, ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ರೋಮ 5:12. ಏನೇ ಆದರೂ ಎಲ್ಲ ಭರವಸೆಯೂ ಕಳೆದು ಹೋಗಲಿಲ್ಲ, ಯಾಕೆಂದರೆ ದೇವರ ವಾಕ್ಯವೂ ಇದನ್ನು ಸಹ ಹೇಳಿದೆ. ಏನೆಂದರೆ, ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತು, ಹಾಗೆಯೇ ಒಂದು ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ರೋಮ 5:18. ಮುಂದಿನ ಪ್ರಶ್ನೆ: ಸತ್ಯವೇದವು ಯಾಕೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂದು ಎರಡು ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ, ಅಂದರೆ ಮೊದಲನೆಯ ಒಡಂಬಡಿಕೆಯಲ್ಲಿ, ಪ್ರವಾದಿಗಳು ಬರೆದಿರುವ ಪ್ರತಿಯೊಂದು ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ ಮೊದಲು ಅವರು ಬರೆದಿರುವಂತದ್ದಾಗಿದೆ. ಹೊಸ ಒಡಂಬಡಿಕೆಯಲ್ಲಿರುವ ಪ್ರತಿಯೊಂದು ಮೆಸ್ಸಿಯನ್ನು ಹುಟ್ಟಿದ ನಂತರ ಬರೆದಿರುವಂತದ್ದು. ಹಾಗಾಗಿ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವರ ಪ್ರವಾದಿಗಳು ಬರೆದಿದ್ದ ಸಂದೇಶವು ಏನೆಂದರೆ, ದೇವರು ಮೆಸ್ಸಿಯನನ್ನು ಕಳುಹಿಸುತ್ತಾನೆ ಎಂಬುದು. ಆದಾಗ್ಯೂ ಹೊಸ ಒಡಂಬಡಿಕೆಯ ಸಂದೇಶವೇನೆಂದರೆ, ದೇವರು ತನ್ನ ಪ್ರವಾದಿಗಳ ಮೂಲಕ ವಾಗ್ದಾನ ಮಾಡಿದಂತೆಯೇ ಮೆಸ್ಸಿಯನನ್ನು ಕಳುಹಿಸಿದನು. ಮೊದಲ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ ಸತ್ಯವೇದವು ಎರಡು ವಿಭಾಗಗಳನ್ನು ಹೊಂದಿರುವುದಕ್ಕೆ ನಾವು ದೇವರಿಗೆ ವಂದನೆಗಳನ್ನು ತಿಳಿಸುತ್ತೇವೆ. ಬಹಳ ಹಿಂದೆ ದೇವರು ಯಾವುದನ್ನು ವಾಗ್ದಾನ ಮಾಡಿದ್ದನೋ ಅದನ್ನು ಆತನು ನೆರವೇರಿಸುವುದನ್ನು ಈ ಎರಡು ವಿಭಾಗಗಳಲ್ಲಿ ನಾವು ನೋಡುತ್ತೇವೆ. ದೇವರು ತೋರಾದಲ್ಲಿ, ಕೀರ್ತನೆಗಳಲ್ಲಿ ಮತ್ತು ಪ್ರವಾದಿಗಳ ಇತರ ಬರಹಗಳಲ್ಲಿ ನಮ್ಮ ಪೂರ್ವಿಕರಿಗೆ ವಾಗ್ದಾನ ಮಾಡಿದಂತೆಯೇ ಆತನು ಯೇಸುಕ್ರಿಸ್ತನೆಂಬ ಒಬ್ಬ ರಕ್ಷಕನನ್ನು ಕಳುಹಿಸಿದನು. ನದಿಗಳು ಸಮುದ್ರಕ್ಕೆ ಹರಿದು ಹೋಗುವಂತೆ ಪ್ರವಾದಿಗಳ ಗ್ರಂಥಗಳು ತಮ್ಮ ನೆರವೇರಿಕೆಯನ್ನು ಕ್ರಿಸ್ತನಲ್ಲಿ ಕಂಡುಕೊಂಡವು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ: ತಾನು ಪರಲೋಕಕ್ಕೆ ಹೋಗುತ್ತೇನೋ ಅಥವಾ ನರಕಕ್ಕೆ ಹೋಗುತ್ತೇನೋ ಎನ್ನುವುದು ಮನುಷ್ಯನಿಗೆ ಗೊತ್ತಿಲ್ಲ, ದೇವರೊಬ್ಬನಿಗೆ ಮಾತ್ರ ಇದು ಗೊತ್ತು ಎಂದು ಅನೇಕರು ಹೇಳುತ್ತಾರೆ. ಆದರೆ ಈ ದಿನ ನೀವು ಸತ್ತರೆ ನೀವು ಪರಲೋಕಕ್ಕೆ ಹೋಗುತ್ತೀರಿ ಎಂದು ನೀವು ಹೇಳುತ್ತೀರಿ. ನೀವು ಯಾವ ಆಧಾರದ ಮೇಲೆ ಇದನ್ನು ಧೈರ್ಯವಾಗಿ ಹೇಳುತ್ತೀರಿ? ಇನ್ನೊಂದು ಪ್ರಶ್ನೆಯೊಂದಿಗೆ ಈ ಪ್ರಶ್ನೆಗೆ ಉತ್ತರಿಸೋಣ. ದೇವರು ತನ್ನ ಮಾತಿನಿಂದ ಹಿಂದೆ ಸರಿಯುತ್ತಾನೋ? ದೇವರು ತನ್ನ ಮಾತನ್ನು ಕಾಪಾಡಿಸಿಕೊಳ್ಳುವುದರಲ್ಲಿ ನಂಬಿಗಸ್ತನಾಗಿದ್ದಾನೋ? ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದಿದವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ಅಪೊಸ್ತಲರ ಕೃತ್ಯ 10:43 ವಚನ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. 1 ಯೋಹಾನ 5:13 ವಚನ. ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಿರಬೇಕೆಂದು ದೇವರು ತಾನೇ ತನ್ನ ವಾಕ್ಯದಲ್ಲಿ ಹೇಳಿರುವ ನಿಮಿತ್ತದಿಂದ ಒಬ್ಬನು ತನ್ನ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾನೆಂಬುದು ಅವನಿಗೆ ಗೊತ್ತಿಲ್ಲವೆಂದು ಹೇಳುವುದಕ್ಕೆ ನಾವು ಯಾರು? ಹೌದು ಪ್ರಿಯ ಸ್ನೇಹಿತರೆ, ಮರಣದ ನಂತರ ನೀವು ಎಲ್ಲಿಗೆ ಹೋಗುತ್ತೀರಿ ಎನ್ನುವುದನ್ನು ನೀವು ತಿಳಿದುಕೊಳ್ಳಬಹುದು. ಪ್ರಶ್ನೆ ಏನೆಂದರೆ, ನೀವು ಕರ್ತನಾದ ಯೇಸುಕ್ರಿಸ್ತನಲ್ಲಿ ಮತ್ತು ಆತನ ಸಂಪೂರ್ಣವಾದ ತ್ಯಾಗದಲ್ಲಿ ನಿಜವಾಗಿಯೂ ನಂಬಿಕೆ ಇಟ್ಟವರಾಗಿದ್ದೀರೋ, ಅಥವಾ ನೀವು ನಿಮ್ಮ ಸ್ವಂತ ಕೆಲಸಗಳಲ್ಲಿ ನಂಬಿಕೆ ಇಟ್ಟವರಾಗಿದ್ದೀರೋ? ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ಮಾತ್ರ ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆಂದು ನನಗೆ ಗೊತ್ತು ಎಂದು ಪ್ರಾಮಾಣಿಕವಾಗಿ ಹೇಳಬಹುದು. ಮುಂದಿನ ಪ್ರಶ್ನೆ, ತನ್ನ ನಂತರದಲ್ಲಿ ಸಹಾಯಕನು ಬರುತ್ತಾನೆ ಎಂದು ಯೇಸು ಪ್ರಕಟಿಸಿದನು. ಯೇಸು ಯಾರ ಕುರಿತು ಮಾತಾಡಿದ್ದಾನೆ? ನಾವು ಸುವಾರ್ತೆಯಲ್ಲಿ ಓದುವ ಹಾಗೆ ಕರ್ತನಾದ ಯೇಸು ಪರಲೋಕಕ್ಕೆ ಹಿಂದಿರುಗುವುದಕ್ಕಿಂತ ಮೊದಲು ಆತನು ತನ್ನ ಶಿಷ್ಯರಿಗೆ ಹೀಗೆ ವಾಗ್ದಾನ ಮಾಡಿದನು, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲೀರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೆಲ್ಲವನ್ನೂ ಹೇಳಿದ್ದೇನಲ್ಲ ನಿಮ್ಮ ನೆನಪಿಗೆ ತರುವನು. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ, ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರಿ. ಸಹಾಯಕನು ಒಬ್ಬ ಮನುಷ್ಯನಲ್ಲ, ಆದರೆ ಆತನು ಯಾರು ನೋಡಲು ಸಾಧ್ಯವಾಗದಂತಹ ದೇವರ ಪರಿಶುದ್ಧ ಆತ್ಮನಾದ ಒಬ್ಬ ಆತ್ಮನಾಗಿದ್ದಾನೆ ಎಂದು ಕರ್ತನಾದ ಯೇಸು ಹೇಳಿದ್ದಾನೆ. ತಾನು ಪರಲೋಕಕ್ಕೆ ಹಿಂದಿರುಗಿ ಹೋದ ನಂತರ ನಿಮ್ಮ ಹೃದಯಗಳಲ್ಲಿ ವಾಸಿಸುವುದಕ್ಕೆ ದೇವರು ಪವಿತ್ರಾತ್ಮನನ್ನು ಕಳುಹಿಸಿಕೊಡುತ್ತಾನೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳಿದನು. ಯೇಸು ಪರಲೋಕಕ್ಕೆ ಏರಿಹೋದ 10 ದಿವಸಗಳ ನಂತರ ಪಂಚಾಶತಮ ದಿನದಂದು ನಿಶ್ಚಯವಾಗಿ ಏನು ಸಂಭವಿಸಿತೆಂಬುದನ್ನು ಕೆಲವು ಕಾರ್ಯಕ್ರಮಗಳ ಹಿಂದೆ ನಾವು ಓದಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದೇನೆಂದರೆ, ಸುವಾರ್ತೆಯನ್ನು ಅಂಗೀಕರಿಸಿಕೊಳ್ಳುವವರೆಲ್ಲರ ಹೃದಯಗಳಲ್ಲಿ ವಾಸಿಸುವುದಕ್ಕೆ ಬಂದಂತಹ ಕ್ರಿಸ್ತನ ಆತ್ಮನೇ ಆ ಸಹಾಯಕನು. ನೀವು ಪ್ರಾಮಾಣಿಕವಾಗಿ ನಂಬುವುದಾದರೆ ಪವಿತ್ರಾತ್ಮನು ನಿಮ್ಮ ಹೃದಯಗಳನ್ನು ಶುದ್ಧಪಡಿಸಿ ನವೀಕರಿಸುತ್ತಾನೆ ಮತ್ತು ನೀವು ದೇವರ ಮಗುವೆಂದು ಗುರುತು ಹಾಕುತ್ತಾನೆ, ಹಾಗೂ ಎಂದೆಂದಿಗೂ ದೇವರ ಸನ್ನಿಧಿಯಲ್ಲಿ ನಿಮಗೆ ಒಂದು ಪಾಲನ್ನು ಕೊಡುತ್ತಾನೆ. ಅದಕ್ಕಾಗಿಯೇ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ನಿಮ್ಮ ರಕ್ಷಣೆ ಎಂಬ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಈ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. Ephesians 1:13-14. ನಂಬುವವರಾದ ನಮಗೆ ಪವಿತ್ರಾತ್ಮನು ನಮ್ಮ ಸಹಾಯಕನು, ನಮ್ಮ ಮಾರ್ಗದರ್ಶಕನು, ನಮ್ಮ ಬಲವು, ನಮ್ಮ ಬೋಧಕನು ಮತ್ತು ಇನ್ನೂ ಹೆಚ್ಚಾಗಿರುವವನು ಆಗಿದ್ದಾನೆ. ಎಲ್ಲವನ್ನೂ ವಿವರಿಸಿ ಹೇಳುವುದಕ್ಕಾಗದಿರುವಷ್ಟು ಸಂಗತಿಗಳನ್ನು ಆತನು ನಮಗಾಗಿ ಮಾಡಿದ್ದಾನೆ. ಒಂದು ರೀತಿಯಾಗಿ ಆತನು ನಮ್ಮ ಪ್ರಾರ್ಥನೆಗಳಲ್ಲಿ ನಮಗೆ ಸಹಾಯ ಮಾಡುತ್ತಾನೆ. ನಿಜವಾಗಿ ದೇವರನ್ನು ಪ್ರಾರ್ಥಿಸುವುದು ಮತ್ತು ಒಂದು ಪ್ರಾರ್ಥನೆಯನ್ನು ಕಂಠಪಾಠವಾಗಿ ಒಪ್ಪಿಸುವುದು ಇವೆರಡರಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ. ದೇವರಿಗೆ ನಿಜವಾದ ಪ್ರಾರ್ಥನೆಗಳನ್ನು ಮಾಡುವುದಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಬರೆಯಲ್ಪಟ್ಟರುವ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತಹ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ರೋಮ 8:26 ಯೇಸುಕ್ರಿಸ್ತನ ಸುವಾರ್ತೆಯಲ್ಲಿ ನಿಜವಾಗಿಯೂ ನಂಬಿಕೆ ಇಟ್ಟವರಾದ ಎಲ್ಲರ ಹೃದಯಗಳಲ್ಲಿ ಪರಲೋಕದ ಅತಿಥಿಯಾದ ಪವಿತ್ರಾತ್ಮನು ವಾಸಿಸುವನಾಗಿದ್ದಾನೆ. ವಾಕ್ಯವು ಹೀಗೆ ಹೇಳುತ್ತದೆ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ರೋಮ 8:9. ಇನ್ನ ಕೊನೆಯ ಪ್ರಶ್ನೆ, ಯೇಸುಕ್ರಿಸ್ತನನ್ನು ನನ್ನ ರಕ್ಷಕನೆಂಬುದಾಗಿ ನಾನು ಸ್ವೀಕರಿಸಿಕೊಂಡರೆ ನಾನು ಪರಲೋಕಕ್ಕೆ ಹೋಗುತ್ತೇನೆಂಬುದನ್ನು ನಿಮ್ಮ ಬೋಧನೆಗಳಿಂದ ನಾನು ಅರ್ಥ ಮಾಡಿಕೊಂಡೆ. ಹಾಗಾದರೆ ನಾನು ಇಷ್ಟಪಡುವಂತೆ ಜೀವಿಸಿ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಸಹ ನಾನು ಸತ್ತ ನಂತರ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ ಎಂದು ಇದರ ಅರ್ಥವೋ? ಸತ್ಯವೇದ ಏನು ಬೋಧಿಸುತ್ತದೆ? ರೋಮ ಪುಸ್ತಕದ 6ನೇ ಅಧ್ಯಾಯದಲ್ಲಿ ಈ ಪ್ರಶ್ನೆಗೆ ವಾಕ್ಯವು ಸ್ಪಷ್ಟವಾಗಿ ಉತ್ತರಿಸುತ್ತದೆ. ಅದೇನೆಂದರೆ, ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಶಿಲುಬೆಯ ಮೇಲಿನ ಮೆಸ್ಸಿಯನಾದ ಯೇಸುಕ್ರಿಸ್ತನ ಮರಣವು ಮತ್ತು ಸಮಾಧಿಯಿಂದ ಆತನ ಪುನರುತ್ಥಾನವು ಪಾಪದ ದಂಡನೆಯಿಂದ ಮಾತ್ರವಲ್ಲ, ಆದರೆ ಪಾಪದ ಬಲದಿಂದ ಸಹ ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರ ನೀತಿಯುಳ್ಳ ಯೋಜನೆಯಾಗಿದೆ. ಒಂದು ಪ್ರಾಮಾಣಿಕವಾದ ನಂಬಿಕೆಯಿಂದ ನೀವು ನಿಮ್ಮ ಹೃದಯಗಳಲ್ಲಿ ಸುವಾರ್ತೆಯನ್ನು ನಂಬಿದರೆ, ದೇವರ ವಾಕ್ಯವು ನಮಗೆ ಬೋಧಿಸುವುದೇನೆಂದರೆ, ನೀವು ನಂಬಿದ ತಕ್ಷಣವೇ ದೇವರು ಎರಡು ಕೆಲಸಗಳನ್ನು ನಿಮ್ಮಲ್ಲಿ ನೆರವೇರಿಸುತ್ತಾನೆ. ಮೊದಲನೆಯದಾಗಿ, ದೇವರು ತಾನು ವಾಗ್ದಾನ ಮಾಡಿದಂತೆ ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಬಿಡುತ್ತಾನೆ. ಎರಡನೆಯದಾಗಿ, ಪವಿತ್ರಾತ್ಮನ ಬಲದಿಂದ ದೇವರು ನಿಮ್ಮ ಹೃದಯಗಳನ್ನು ನವೀಕರಿಸುತ್ತಾನೆ. ಆಗ ನೀವು ನೀತಿವಂತಿಕೆಯನ್ನು ಪ್ರೀತಿಸುವುದಕ್ಕೆ ಮತ್ತು ಕೆಟ್ಟದ್ದನ್ನು ದ್ವೇಷಿಸುವುದಕ್ಕೆ ಪ್ರಾರಂಭಿಸುತ್ತೀರಿ, ಯಾಕೆಂದರೆ ದೇವರು ನಿಮ್ಮಲ್ಲಿ ತನ್ನ ಪರಿಶುದ್ಧವಾದ ಸ್ವಭಾವವನ್ನು ಇಟ್ಟಿರುತ್ತಾನೆ. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. 2 ಕೊರಿಂಥ 5:17. ಆತನು ನಮ್ಮಲ್ಲಿ ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ತೀತ 2:14. ಯಾರಾದರೂ ನಿಜವಾಗಿಯೂ ಕರ್ತನಾದ ಯೇಸುಕ್ರಿಸ್ತನನ್ನು ನಂಬಿದರೆ ಅವನು ಎಂದಿಗೂ ಕೆಟ್ಟ ಕೆಲಸ ಮಾಡುವುದನ್ನು ಮುಂದುವರಿಸುವುದಿಲ್ಲ, ಯಾಕೆಂದರೆ ದೇವರು ತನ್ನ ಪವಿತ್ರಾತ್ಮನನ್ನು ಆತನಲ್ಲಿ ಇಟ್ಟಿರುತ್ತಾನೆ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಗಲಾತ್ಯ 5:22. ಈ ದಿನ ನಮ್ಮ ಸಮಯವು ಮುಗಿಯಿತು. ಆದರೆ ದೇವರ ಚಿತ್ತವಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಕ್ರಿಸ್ತನನ್ನು ಅನುಸರಿಸುವವರು ಹೇಗೆ ಜೀವಿಸಬೇಕು ಎನ್ನುವ ಪ್ರಶ್ನೆಯಲ್ಲಿ ಇನ್ನೂ ಮುಂದಕ್ಕೆ ನಾವು ನೋಡಿಕೊಳ್ಳುವರಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರವಾದಿಯಾದ ದಾವಿದನ ಕೀರ್ತನೆಗಳಲ್ಲಿನ ಈ ವಚನದೊಂದಿಗೆ ನಾವು ನಿಮ್ಮನ್ನು ಬಿಟ್ಟು ಹೋಗುತ್ತೇವೆ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಕೀರ್ತನೆ 18:30. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಉಲ್ಲಾಸದೀ ಎಲ್ಲರೂ ಸ್ವರವೆತ್ತಿ ಹಾಡಿರಿ, ಜೀವ ನೀಡಿದ ಯೇಸುರಾಜನ ಸ್ತುತಿಸಿ ನಮಿಸಿಕೊಂಡಾಡಿರಿ.
ಸಂತೋಷದೀ ಉಲ್ಲಾಸದೀ ಎಲ್ಲರೂ ಸ್ವರವೆತ್ತಿ ಹಾಡಿರಿ.
ರಾಜನು ಸ್ತೋತ್ರ 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 ಓ ಯೇಸುವೆ ನೆಮ್ಮದಿ ಸ್ತೋತ್ರ 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 ಓ ಯೇಸುವೆ ಹಾಡಲಿ ಸ್ತೋತ್ರ